ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಹಾಶಬ್ದ ಭಾಗ 5. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾಶಬ್ದದ ಸಂದೇಶ ಏನು ಎಂಬುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಈ ಮಹಾಶಬ್ದದ ಒಂದು ಸಂದೇಶ ಏನೆಂದರೆ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಒಂದು ಕೊನೆಯ ಕಾಲದ ಎಚ್ಚರಿಕೆಯ ಸಂದೇಶ, ಅದರಲ್ಲೂ ವಿಶೇಷವಾಗಿ 3ನೇ ದೂತನ ಸಂದೇಶ ಮಹಾಶಬ್ದದಿಂದ ಪರಿಶುದ್ಧಾತ್ಮ ಭರಿತರಾಗಿ ಈ ಲೋಕದಲ್ಲಿ ಪಾಪದಲ್ಲಿ ಬಿದ್ದು ಹೋಗಿರ್ತಕ್ಕಂತಹ ಬಾಬಿಲೋನ್ ಅಂತಕ್ಕಂತಹ ತಪ್ಪಾದಂತಹ ವ್ಯವಸ್ಥೆಯಲ್ಲಿ ಸಿಕ್ಕಿಹಾಕಿಕೊಂಡಿರ್ತಕ್ಕಂಥ ಜನಗಳಿಗೆ ದೇವರು ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುವಂಥವರಾಗಿದ್ದಾರೆ. ಯಾಕೆಂದರೆ ಎಲ್ಲ ಸಭೆಗಳಲ್ಲಿಯೂ ಸಹ ದೇವರ ಅಮೂಲ್ಯವಾದಂಥ ರತ್ನಗಳಿವೆ. ಅಂದರೆ ಎಲ್ಲ ಸಭೆಗಳಲ್ಲೂ ಸಹ ಸತ್ಯವನ್ನು ಹುಡುಕುವಂತಹ ಜನಗಳಿದ್ದಾರೆ. ಆ ಜನಗಳಿಗೆ ತಾವು ಯಾವ ಸತ್ಯವನ್ನು ತಿಳಿದುಕೊಂಡಿದ್ದಾರೋ ಅದರಲ್ಲಿ ನೆಲೆಗೊಂಡಿದ್ದಾರೆ. ಅಂತಹ ಜನಗಳನ್ನು ದೇವರು ಕೊನೆಯ ಕಾಲದಲ್ಲಿ ಬ್ಯಾಬಿಲೋನನ್ನು ಬಿಟ್ಟು ದೇವರ ಸಭೆಗೆ, ಒಬ್ಬನೇ ಕುರುಬ ಒಂದೇ ಹಟ್ಟಿ ಅನ್ನುವಂತಹ ಕ್ರಿಸ್ತನ ಸಭೆಗೆ ಬರುವಂತೆ ಆಹ್ವಾನವನ್ನು ನೀಡುವಂಥವರಾಗಿದ್ದಾರೆ. ಈ ಸಂದೇಶವನ್ನು ನಾವು ಮಹಾಶಬ್ದದ ಸಂದೇಶ ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದನ್ನು ನಾವು ಪ್ರಕಟಣೆ ಪುಸ್ತಕ 18:1-4 ತನಕ ಓದಬಹುದಾಗಿದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ 1844 ಚಳುವಳಿ ಯಾವ ರೀತಿಯಲ್ಲಿ ನಡೆಯಿತು, ಮತ್ತು ಪಂಚಸತ್ಮ ಹಬ್ಬದ ದಿನದಂತೆ ಈ ಮಹಾಶಬ್ದದ ಸಂದೇಶ ಇರತಕ್ಕಂಥದ್ದಾಗಿದೆ. ನಮ್ಮನ್ನು ಬಿರುಗುಗೊಳಿಸುವ ಸಾಧನವನ್ನು ದೇವರು ಕೊನೆ ಕಾಲದಲ್ಲಿ ಉಪಯೋಗಿಸುವಂಥವನಾಗಿದ್ದಾನೆ. ಹೇಗೆ ಅನ್ನುವಂತಹ ಸಂದೇಶವನ್ನು ಈ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಅಬ್ರಹಾಮ, ಈಸಾಕ, ಯಾಕೋಬಿನ ದೇವರೇ, ನಮಗೂ ದೇವರಾಗಿರ್ತಕ್ಕಂಥ ಪರಲೋಕದ ತಂದೆಯೇ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಗೋಸ್ಕರ ನಿನ್ನಲ್ಲಿ ಬೇಡುವಂಥವರಾಗಿದ್ದೇವೆ. ಯಾಕೆಂದರೆ ನಮ್ಮ ಸ್ವಂತ ಬಲ ಜ್ಞಾನದಿಂದ ನಿನ್ನ ಸತ್ಯವೇದದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಪರಿಶುದ್ಧಾತ್ಮನ ಮಾರ್ಗದರ್ಶನ ನಮಗೆ ಬೇಕು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಈ ಮಹಾಶಬ್ದದ ಸಂದೇಶ ಏನು, ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ, ಸತ್ಯವೇದದಲ್ಲಿ ಎಲ್ಲಿ ತಿಳಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರು ಸಹ ಬಾಬಿಲೋನ್ ಅಂತಕ್ಕಂಥ ತಪ್ಪಾದಂಥ ವ್ಯವಸ್ಥೆಯಿಂದ ಬಿಟ್ಟು ಕ್ರಿಸ್ತನ ಸತ್ಯ ಸಭೆಯ ಕಡೆಗೆ ಬಂದು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನ ಸಿದ್ಧ ಮಾಡುವಾಗಿ ಸಹಾಯ ಮಾಡು ಸ್ವಾಮಿ. ಅಪ್ಪ, ಈ ಸಂದೇಶ ಕೇಳುಗರಿಗೆ ವಿಶೇಷವಾದಂತಹ ಆಶೀರ್ವಾದದಾಯಕವಾಗಿರುವಾಗಿಯೂ ಒಂದು ಪುನರುಜ್ಜೀವನವನ್ನು ಅವರ ಜೀವಿತದಲ್ಲಿ ಉಂಟು ಮಾಡುವಂತಹ ಸಂದೇಶವಾಗುವಾಗೆ ನೀನು ಪ್ರೇರೇಪಿಸು ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ದಾಸನಾದಂತಹ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ಸಕಲ ಕುಲ ಭಾಷೆ ಜನಾಂಗದವರು ಈ ಸತ್ಯವನ್ನು ಹರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ನೀನೇ ಬದಲಾಯಿಸು ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕೊನೆಯ ಎಚ್ಚರಿಕೆ ಸಂದೇಶ ಅದು ಈ ಲೋಕಕ್ಕೆ ಒಂದು ಮಹಾ ಅಧಿಕಾರದಿಂದ ಸಾರಲ್ಪಡುವಂತಹ ಸಂದೇಶವಾಗಿದೆ. ಅಂದರೆ 3ನೇ ದೂತನ ಸಂದೇಶವನ್ನು ಮಹಾಧ್ವನಿಯಿಂದ, ಮಹಾ ಅಧಿಕಾರದಿಂದ, ದೇವರ ಮಹಿಮೆ ಜೊತೆಗೆ ದೇವರ ಮುಖ ಪರಲೋಕದ ಬೆಳಕಿನಿಂದ ಹೊಳೆಯುವ ರೀತಿಯಲ್ಲಿ ಈ ಒಂದು ಸಂದೇಶವನ್ನು ಲೋಕಕ್ಕೆ ದೇವ ಜನರು ನೀಡುವಂಥವರಾಗಿದ್ದಾರೆ. ಲೋಕದ ಕೊನೆಯ ಮಹಾ ಇಕ್ಕಟ್ಟಿನ ದಿನ ಸಮೀಪವಾಗತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಈ ದಿನ ಸಮೀಪವಾಗುತ್ತಿರುವಾಗ ದೇವರ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿ ಹೊಳಿತಕ್ಕಂಥದ್ದಾಗಿದೆ. ಸೈತಾನ ಒಂದು ಕಡೆ ಅನೇಕ ರೀತಿಯಲ್ಲಿ ಇಕ್ಕಟ್ಟನ್ನು ತರತಕ್ಕಂಥವನಾಗಿದ್ದಾನೆ. ಆದರೆ ದೇವರ ಮಕ್ಕಳು ಪ್ರಕಾಶಮಾನವಾದಂತಹ ಸತ್ಯದ ಬೆಳಕನ್ನು ಎಲ್ಲರಿಗೂ ನೀಡುವಂಥವರಾಗಿದ್ದಾರೆ. ಎಂತಹ ಒಂದು ಸಂದೇಶ ಅಂದರೆ ಆ ಸಂದೇಶ ನಿರೀಕ್ಷೆ ಭರವಸೆಯನ್ನು ಹುಟ್ಟಿಸುವಂತಹ ಒಂದು ಸಂದೇಶವಾಗಿದೆ. ಸ್ಪಷ್ಟವಾಗಿ ಅವರ ಒಂದು ಸಂದೇಶ ಒಂದು ನಿರೀಕ್ಷೆ ಮತ್ತು ಭರವಸೆಯನ್ನು ಬಿತ್ತು ಹೋಗಿರ್ತಕ್ಕಂತಹ ತಪ್ಪಿ ಹೋಗಿರ್ತಕ್ಕಂತಹ ಪಾಪದಲ್ಲಿ ನಿರೀಕ್ಷೆ ಇಲ್ಲದಂತಹ ಭರವಸೆ ಇಲ್ಲದಂತಹ ಜನಗಳಿಗೆ ಒಂದು ಪುನಶ್ಚೇತನವನ್ನು ನೀಡುವಂತಹ ಒಂದು ಸಂದೇಶ ಇದಾಗಿರ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಇವತ್ತಿನ ದಿನದಲ್ಲಿ ನಾವು 1844ನೇ ಇಸವಿಯಲ್ಲಿ ಒಂದು ಮಹಾ ಚಳವಳಿ ನಡೆಯಿತು. ಇತಿಹಾಸದಲ್ಲಿ ಇದು ಒಂದು ಆತ್ಮಿಕವಾಗಿ ಬಿದ್ದು ಹೋಗಿರ್ತಕ್ಕಂತಹ ಸಭೆಗಳು, ನಿದ್ದೆಯಲ್ಲಿರ್ತಕ್ಕಂತಹ ಸಭೆಗಳಿಗೆ ದೇವರು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಆ ಒಂದು 10 ಕಣಿಕೆಗಳ ಸಾಮ್ಯವನ್ನು ನೋಡುವಂಥವರಾಗಿದ್ದೇವೆ. ಅದರಲ್ಲಿ ಕ್ರಿಸ್ತನ ಬರೋಣ, ಮದಲಿಂಗನ ಬರೋಣ ತಡವಾದಾಗ ಎಲ್ಲ 10 ಸ್ತ್ರೀಗಳು ನಿದ್ದೆಗೆ ಜಾರಿದರು. ಮಧ್ಯರಾತ್ರಿಯಲ್ಲಿ ಹೀಗೋ ಮದಲಿಂಗನು ಬರ್ತಕ್ಕಂಥವನಾಗಿದ್ದಾನೆ ಎಂದಾಗ ಎಲ್ಲರೂ ಹೆದ್ದರು. ಆ ರೀತಿಯಾದಂತಹ ಒಂದು ಎಚ್ಚರಿಕೆಯ ಸಂದೇಶ ವನ್ನ 1844ರಲ್ಲಿ ಈ ಲೋಕಕ್ಕೆ ಕೊಡಲಾಯಿತು. ಕ್ರಿಸ್ತನ 2ನೇ ಬರೋಣದ ಒಂದು ವಿಚಾರವನ್ನು ಎಲ್ಲ ಸಭೆಗಳಿಗೂ ತಿಳಿಸಲಾಯಿತು, ಸಾರಲಾಯಿತು. ಎಲ್ಲ ಸಭೆಗಳು ಎಚ್ಚೆತ್ತುಕೊಂಡು ಹೌದು, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ಪ್ರವಾದನೆಗಳು ನೆರವೇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡರು. 1844ನೇ ಇಸವಿಯಲ್ಲಿ ಇದೇ ನಡೆದಂತಹ ಒಂದು ವಿಚಾರವೇನೆಂದರೆ ಅಡ್ವೆಂಟಿಸ್ಟ್ ಚಳುವಳಿ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಅಂದರೆ ಅಡ್ವೆಂಟಿಸ್ಟ್ ಎಂದರೆ ಕ್ರಿಸ್ತನ 2ನೇ ಬರೋಣವನ್ನು ಎತ್ತಿ ಹೇಳುವಂತಹ ಒಂದು ಚಳುವಳಿ ಆರಂಭವಾಯಿತು. ಬಹುಜನರು ಬಲವಾಗಿ ಈ ಒಂದು ಸಂದೇಶದ ಮೂಲಕವಾಗಿ ಪ್ರೇರೇಪಿಸಲ್ಪಟ್ಟರು. ಈ ಸಂದೇಶಕ್ಕೆ ಶಕ್ತಿಯನ್ನು ತಿರುಗಿ ಕಂಡುಕೊಂಡರು. 3ನೇ ದೂತನ ವರ್ತಮಾನವು ಪಿಸುಮಾತಿನ ಸ್ವರದಿಂದಲ್ಲ, ಬದಲಾಗಿ ಮಹಾಧ್ವನಿಯಿಂದ ಸಾರಲ್ಪಡುವುದು. ಹೇಗೆ ಅಂದು 1844ರಲ್ಲಿ ಈ ಅಡ್ವೆಂಟ್ ಸತ್ಯವನ್ನು, ಕ್ರಿಸ್ತನ 2ನೇ ಬರೋಣದ ಸತ್ಯವನ್ನು ಮಹಾಧ್ವನಿಯಿಂದ ಎಲ್ಲರಲ್ಲಿಯೂ ಒಂದು ಪುನರುಜ್ಜೀವನ, ಪುನಶ್ಚೇತನ ಉಂಟಾಗುವಂತೆ ಸಾರಲ್ಪಟ್ಟಿತು, ಅದೇ ರೀತಿಯಾಗಿ ಈ 3ನೇ ದೂತನ ಸಂದೇಶವನ್ನು ಸಹ ಪಿಸುಮಾತಿನಿಂದಲ್ಲ, ಎಲ್ಲರೂ ಸಹ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಗಟ್ಟಿ ಸ್ವರದಿಂದ ತಿಳಿಸಲ್ಪಡ್ತಕ್ಕಂಥದ್ದಾಗಿದೆ. ಮಹಾಧ್ವನಿಯಿಂದ ಸಾರಲ್ಪಡುವಂತಹ ಒಂದು ಸಂದೇಶವಾಗಿದೆ. ಈ ಸಂದೇಶವು 1844ನೇ ಇಸವಿಯಲ್ಲಿ ಕ್ರಿಸ್ತನ ಬರೋಣದ ಬಗ್ಗೆ ತಿಳಿಸಿದ ಸಂದೇಶಕ್ಕಿಂತಲೂ ಅತ್ಯಧಿಕವಾದಂಥ ಬಲ ಹಾಗೂ ಅಧಿಕಾರದಿಂದ ಮುಕ್ತಾಯವಾಗುವುದೆಂದು ಶ್ರೀಮತಿ ವೈತಮ್ಮನ್ ಅವರಿಗೆ ದರ್ಶನದಲ್ಲಿ ದೇವರು ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಏನು 1844ರಲ್ಲಿ ಎಲ್ಲ ಜನಗಳು ಇಗೋ ಕ್ರಿಸ್ತನು ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಅವರಲ್ಲಿದ್ದಂಥ ಆಸ್ತಿಗಳನ್ನು ಮಾರಿದರು. ಅವರಲ್ಲಿದ್ದಂಥ ಯಾವುದನ್ನು ಸಹ ಅವರು ಲೆಕ್ಕಿಸದೆ ಕ್ರಿಸ್ತನ ಬರೋಣವನ್ನು ಎದುರು ನೋಡಿದರು. ಆ ರೀತಿಯಾಗಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಈ ಒಂದು ಮಹಾಧ್ವನಿಯಿಂದ ಈ 3ನೇ ದೂತನ ಸಂದೇಶ ಸಕಲ ಕುಲ ಭಾಷೆ ಜನಾಂಗಗಳಿಗೆ ಹೋಗುವಾಗ ಅವರು ಯಾವುದನ್ನು ಸಹ ಪರಿಗಣಿಸದೆ ಕ್ರಿಸ್ತನ ಬರೋಣಕ್ಕೋಸ್ಕರ ಸಿದ್ಧರಾಗ್ತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಪಂಚಶತಮ ಹಬ್ಬದ ದಿನದಂತೆ. ಈ ಪಂಚಶತಮ ಹಬ್ಬ ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ದಿನದಲ್ಲಿ ಏನು ನಡೆಯುತ್ತೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಪಂಚಶತಮ ದಿನದಲ್ಲಿ ನಡೆದಂಥ ಘಟನೆಗಳು ಆ ಸಮಯಕ್ಕಿಂತಲೂ ಮಹಾಶಕ್ತಿಯಿಂದ ಮತ್ತೆ ಸುರಿಸಲ್ಪಡಬೇಕೆಂದು ಶ್ರೀಮತಿ ವೈಟಮ್ಮನವರು ಬಹಳ ಪ್ರಾಮಾಣಿಕವಾದಂತಹ ಕಳಕಳಿಯಿಂದ ಎದುರು ನೋಡುತ್ತಿದ್ದರು. ಅಂದರೆ ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯ 1ನೇ ವಚನದಲ್ಲಿ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ದರ್ಶನವನ್ನು ನೋಡುವಂತೆವನಾಗಿದ್ದಾನೆ. ಏನು ಹೇಳುವಂಥದ್ದಾಗಿದೆ ಅಂದರೆ, ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶಮಾನ ಉಂಟಾಯಿತು ಎಂದು ಹೇಳುತ್ತಾನೆ. ಅನಂತರ ಪಂಚಶತಮ ಹಬ್ಬದ ದಿನದಲ್ಲಿ ಅದರಂತೆಯೇ ಜನರು ತಮಗೆ ತಿಳಿಸುವ ಸತ್ಯವನ್ನು ತಮ್ಮ ಭಾಷೆಯಲ್ಲೇ ಕೇಳುವವರಾಗಿದ್ದಾರೆ. ಹೇಗೆ ಪೇತ್ರನು ಅಂದು ಪರಿಶುದ್ಧಾತ್ಮ ಭರಿತನಾಗಿ ಯಾವ ರೀತಿಯಲ್ಲಿ ದೇವರ ಸಂದೇಶವನ್ನು ಕ್ರಿಸ್ತನ ವಿಚಾರವನ್ನು ಹಳೇ ಒಡಂಬಡಿಕೆಯಲ್ಲಿ ಅವನು ದಾವೀದ ಮೋಸೆಯ ಕಾಲದ ವಿಚಾರಗಳನ್ನು ಒಂದೊಂದೇ ವಿಚಾರಗಳನ್ನು ಹೇಳಿದಾಗ ಅಲ್ಲಿದ್ದಂತಹ ಜನಗಳು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದರು. ಅವರೆಲ್ಲರಿಗೂ ಸಹ ಅವರವರ ಭಾಷೆಯಲ್ಲಿ ಅರ್ಥಾಯಿತು. ಅದೇ ರೀತಿಯಾಗಿ ಪರಿಶುದ್ಧಾತ್ಮನ ಒಂದು ಕಾರ್ಯವನ್ನು ಕೊನೆ ಕಾಲದಲ್ಲೂ ಸಹ ಎರಡು ಪಟ್ಟು ಪಂಚಶತಮಾನಕ್ಕಿಂತಲೂ ನಡೆಯುವಂಥದ್ದಾಗಿದೆ. ಅಂತಹ ಅದ್ಭುತ ಕಾರ್ಯ ಕೊನೆ ಕಾಲದಲ್ಲಿ ನಡೀತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಯೋವೇಲನ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಒಂದು ಪ್ರವಾದನೆ, ಕೊನೆ ಕಾಲದಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂದು ಹೇಳಿರತಕ್ಕಂತಹ ಆ ಒಂದು ಸಂದೇಶ, ಡುವೆಲ್ ಪ್ರಾಪಸಿ ಅಂದರೆ ಒಂದೇ ಪ್ರವಾದನೆ ಎರಡು ಸಾರಿ ನೆರವೇರತಕ್ಕಂಥದ್ದಾಗಿದೆ. ಅದಕ್ಕೆ ನಾವು ಕಳೆದ ಸಂಚಿಕೆಯಲ್ಲಿಯೇ ಮುಂಗಾರು ಮತ್ತು ಹಿಂಗಾರು ಮಳೆ ಅಂತಕ್ಕಂಥ ವಿಚಾರದೊಂದಿಗೆ ನಾವು ನೋಡಿದೆವು. ಪರಿಶುದ್ಧಾತ್ಮನ ಸುರಿಸುವಿಕೆಯನ್ನು ಸತ್ಯವೇದದಲ್ಲಿ ಮುಂಗಾರು ಹಿಂಗಾರು ಮಳೆಗೆ ಹೋಲಿಸಲ್ಪಟ್ಟಿದೆ. ಅಂದು ಪಂಚಸತ್ತಮ ಹಬ್ಬದಲ್ಲಿ ನಡೆದಂತಹ ಒಂದು ಕಾರ್ಯವನ್ನು ಮುಂಗಾರು ಮಳೆಗೆ ಹೋಲಿಸ್ತಕ್ಕಂಥವರಾಗಿದ್ದಾರೆ. ಸತ್ಯವೇದ ತಜ್ಞರು ಅದನ್ನು ಮುಂಗಾರು ಮಳೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಕೊನೆ ಕಾಲದಲ್ಲಿ ಅದೇ ರೀತಿಯಾಗಿ ಪರಿಶುದ್ಧಾತ್ಮನ ವರಗಳನ್ನು ದೇವರು ತನ್ನ ಸಭೆಯ ಮೇಲೆ ಸುರಿಸ್ತಕ್ಕಂಥನಾಗಿದ್ದಾನೆ. ಆ ಒಂದು ಕಾಲವನ್ನು ಹಿಂಗಾರು ಮಳೆ, ಮುಂಗಾರು ಮಳೆ ಉದ್ದೇಶ ಬೀಜವನ್ನು ಬಿತ್ತಿ ಅದು ಮೊಳಕೆ ಒಡೆಯಲು, ಆದರೆ ಹಿಂಗಾರು ಮಳೆಯ ಉದ್ದೇಶ ಏನೆಂದರೆ ಕುಯಿಲಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ಅಂದರೆ ಈಗ ಕ್ರಿಸ್ತನ ಎರಡನೆಯ ಬರೋಣಕ್ಕೆ ಸಿದ್ಧತೆ ಮಾಡಿಕೊಳ್ತಕ್ಕಂಥದ್ದು, ಸಭೆ ಸಂಪೂರ್ಣವಾಗಿ ಫಲಭರಿತವಾಗಿ ಕುಯಿಲಿಗೆ ಸಿದ್ಧರಾಗ್ತಕ್ಕಂತಹ ಒಂದು ಕಾರ್ಯವನ್ನು ಮುಂಗಾರು ಹಿಂಗಾರು ಮಳೆಗೆ ಹೋಲಿಸಲಾಗಿದೆ. ರಾತ್ರಿಯಲ್ಲಿ ಕಂಡ ದರ್ಶನದಲ್ಲಿ ಶ್ರೀಮತಿ ವೈಟಮ್ಮನ್ ಅವರಿಗೆ ಬಂದಂತಹ ಒಂದು ದರ್ಶನದ ವಿಚಾರ ಏನೆಂದರೆ, ಮನಸ್ಸಿಗೆ ದೇವಜನರಲ್ಲಿ ಒಂದು ಮಹಾ ಧಾರ್ಮಿಕ ಸುಧಾರಣೆ ಚಳುವಳಿ ನಡೆಯುವುದು ವಿಷಾದವಾದಂತಹ ವಿಚಾರವಾಗಿ ಕಂಡುಬಂದಿತ್ತು. ಅನೇಕರು ದೇವರನ್ನು ಸ್ತುತಿಸುತ್ತಿದ್ದರು, ರೋಗಿಗಳು ಗುಣವಾದರು, ಹಾಗೂ ಇನ್ನೂ ಅನೇಕ ಅದ್ಭುತ ಕಾರ್ಯಗಳು ನಡೆದವು. ಪಂಚಶತಮ ಮಹಾದಿನದ ಮೊದಲು ಕಂಡುಬಂದಂತೆಯೇ ಪ್ರತಿಯೊಬ್ಬೊಬ್ಬರೂ ಇತರರ ಪರವಾಗಿ ಪ್ರಾರ್ಥನೆ ಮಾಡುವ ಭಾವನೆ ಕಂಡುಬಂದಿತ್ತೆಂದು ಶ್ರೀಮತಿ ವೈಟಮ್ಮನವರು ಕೊನೆ ಕಾಲದ ವಿಚಾರದ ಬಗ್ಗೆ ತಿಳಿಸುವಂತವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅದ್ಭುತ ಕಾರ್ಯಗಳು ನಡೆಯಿತು ಪಂಚಸತ್ತಮ ಮಹಾದಿನದಲ್ಲಿ ಯಾವ ರೀತಿಯಲ್ಲಿ ನಡೆಯಿತು, ಆ ರೀತಿಯಾಗಿ ದೇವ ಜನರು ಅಲ್ಲಲ್ಲಿ ಅಲ್ಲಲ್ಲಿ ಗುಂಪಾಗಿ ಸೇರಿಕೊಂಡು ಪ್ರಾರ್ಥನೆಯ ಮಾಡ್ತಕ್ಕಂಥವರಾಗಿದ್ದರು, ತಮ್ಮನ್ನು ತಾವು ಪರಿಶೋಧಿಸಿಕೊಳ್ತಕ್ಕಂಥವರಾಗಿದ್ದರು. ಅದೇ ರೀತಿಯಾದಂತಹ ಕಾರ್ಯವನ್ನು ಕೊನೆ ಕಾಲದಲ್ಲಿ ನಾವು ಸಹ ಮಾಡಬೇಕಾಗಿದೆ. ಯಾಕೆಂದರೆ ಅಂದು ಪಂಚಶತಮಾನದಲ್ಲಿ ಸುರಿಸಿದಂತಹ ಪರಿಶುದ್ಧಾತ್ಮನ ವರಗಳನ್ನು ದೇವರು ಕೊನೆ ಕಾಲದಲ್ಲಿ ತನ್ನ ಸಭೆಯ ಮೇಲೆಯೂ ಸುರಿಸುವಂತೆವನಾಗಿದ್ದಾನೆ. ಸುವಾರ್ತೆಯ ಮಹಾಕಾರ್ಯವು ಆರಂಭದಲ್ಲಿ ದೇವರ ಮಹಾಶಕ್ತಿಯನ್ನು ತೋರಿಸಿತು, ಅದೇ ರೀತಿ ಈ ಸುವಾರ್ತೆಯು ಅಷ್ಟೇ ಬಲದಿಂದ ಮುಕ್ತಾಯವಾಗುವುದು. ಹೇಗೆ ಸುವಾರ್ತೆ 12 ಜನ ಅಪ್ಪೋಸ್ತಲರ ಮೂಲಕವಾಗಿ ಪಂಚಶತಮ ಹಬ್ಬದಲ್ಲಿ ಮಹಾಶಕ್ತಿಯಿಂದ ಆರಂಭವಾಯಿತು, ಅದೇ ರೀತಿಯಾಗಿ ಸಕಲ ಕುಲ ಭಾಷೆ ಜನಾಂಗಗಳಿಗೆ ಸಾರಲ್ಪಡ್ತಕ್ಕಂತಹ ಈ ಸುವಾರ್ತೆಯು ಅಷ್ಟೇ ಬಲದಿಂದ ಮುಕ್ತಾಯವಾಗುವಂಥದ್ದಾಗಿದೆ. ಪಂಚಶತಮ ಹಬ್ಬದ ಸುವಾರ್ತೆಯ ಆರಂಭದಲ್ಲಿ ಮುಂಗಾರು ಮಳೆಯಂತೆ ಪವಿತ್ರಾತ್ಮನ ಹೊರವು ಸುರಿದು ಹೇಗೆ ಪ್ರವಾದನೆಯು ನೆರವೇರಿತು, ಅದೇ ರೀತಿಯಾಗಿ ಸುವಾರ್ತೆಯ ಮುಕ್ತಾಯದಲ್ಲಿ ಹಿಂಗಾರು ಮಳೆಯು ಸುರಿಯುವಾಗ ಪ್ರವಾದನೆಯು ಸಂಪೂರ್ಣವಾಗಿ ನೆರವೇರುವಂಥದ್ದಾಗಿದೆ. ದೇವರಿಗೆ ತಮ್ಮನ್ನು ಪರಿಶುದ್ಧರನ್ನಾಗಿ ಪ್ರತಿಷ್ಠಿಸಿಕೊಂಡು ದೇವರಿಗೋಸ್ಕರ ನಿಲ್ಲುವಂತಹ ಮುಖಗಳು ಪ್ರಕಾಶಿಸುವ ದೇವರ ಸೇವಕರು ಪರಲೋಕದಿಂದ ಬಂದ ಸಂದೇಶವನ್ನು ಸಾರಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತ್ವರೆಯಾಗಿ ಹೋಗುವರು. ಜಗತ್ತಿನಾದ್ಯಂತ ಸಾವಿರಾರು ಸ್ವರಗಳು ಈ ಎಚ್ಚರಿಕೆ ಸಂದೇಶವನ್ನು ನೀಡುವವು. ರೋಗಿಗಳು ಗುಣವೊಂದುವರು, ಅದ್ಭುತಗಳು ನಡೆಯುವವು, ಹಾಗೂ ವಿಶ್ವಾಸಿಗಳು ಸೂಚಕ ಕಾರ್ಯಗಳನ್ನು ಮಾಡುವರು. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಹೇಗೆ ಆದಿ ಅಪ್ಪೋಸ್ತಲರ ಕಾಲದಲ್ಲಿ ಅದ್ಭುತಗಳು ಸೂಚಕ ಕಾರ್ಯಗಳು ರೋಗಿಗಳನ್ನು ಗುಣಪಡಿಸ್ತಕ್ಕಂಥ ಕಾರ್ಯಗಳು ನಡೆಯಿತು, ಆ ರೀತಿಯ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಯಾಕೆ ಆದಿಸಭೆಯಲ್ಲಿ ಮಾತ್ರ ಆ ಕಾರ್ಯ ನಡೀತಕ್ಕಂಥದ್ದಾಗಿತ್ತು, ಈಗ ಯಾಕೆ ನಡೆಯುತ್ತಿಲ್ಲ ಎಂಬುದಾಗಿ ಅನೇಕರಲ್ಲಿ ಪ್ರಶ್ನೆ ಇರಬಹುದು. ಆದರೆ ದೇವರಿಗೆ ಗೊತ್ತು ಯಾವ ಕಾಲದಲ್ಲಿ ಯಾವ ಅದ್ಭುತಗಳನ್ನು ಮಾಡಬೇಕು, ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕೆಂಬುದಾಗಿ. ಆದಿ ಸಭೆಯಲ್ಲಿ ಆಗ ಅಷ್ಟೇ ಅನೇಕ ಜನರು ಸತ್ಯಕ್ಕೋಸ್ಕರ ಹಂಬಲಿಸ್ತಕ್ಕಂಥವರಾಗಿದ್ದರು. ಅವರನ್ನು ಸಭೆಗೆ ತೆಗೆದುಕೊಂಡು ಬರಲು ದೇವರು ಅನೇಕ ಅದ್ಭುತಗಳನ್ನು ಮಾಡಿದನು. ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಈ ಸತ್ಯಕ್ಕೋಸ್ಕರ ಹಂಬಲಿಸುವಂತಹ, ಸತ್ಯವನ್ನು ಹುಡುಕುವಂತಹ ಮಕ್ಕಳನ್ನು ತನ್ನ ಸಭೆಯ ಕಡೆಗೆ ತಿರುಗಿಸಲಿಕ್ಕೋಸ್ಕರ ದೇವರು ಕೊನೆ ಕಾಲದಲ್ಲಿ ತನ್ನ ಸಭೆಯ ಮೇಲೆ ಈ ಪರಿಶುದ್ಧಾತ್ಮನನ್ನು ಸುರಿಸುವುದರ ಮೂಲಕವಾಗಿ ಆತ್ಮನ ಹೊರಗಳಿಂದ ಅನೇಕ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ನಮ್ಮನ್ನು ಅವುಗಳು ಬೆರಗುಗೊಳಿಸುವಂತಹ ಸಾಧನೆಗಳಾಗಿರ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಕರ್ತನಾದಂಥ ದೇವರು ಈ ಕೊನೆಯ ಕಾರ್ಯದಲ್ಲಿ ಅಸಾಮಾನ್ಯವಾದಂತಹ ರೀತಿಯಲ್ಲಿ ಹಾಗೂ ಮನುಷ್ಯರ ಯೋಜನೆಗಳಿಗೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿರುವ ರೀತಿಯಲ್ಲಿ ಕಾರ್ಯ ಮಾಡುವಂಥವನಾಗಿದ್ದಾನೆ. ನಮ್ಮಲ್ಲಿ ಕೆಲವರು ದೇವರ ಕೆಲಸವನ್ನು ಯಾವಾಗಲೂ ನಿಯಂತ್ರಿಸಬೇಕೆಂದು ಬಯಸುವಂಥವರಾಗಿದ್ದಾರೆ. ಅದಲ್ಲದೆ ಪರಲೋಕಕ್ಕೆ ಕೊಡಬೇಕಾದಂತಹ ಸಂದೇಶದಲ್ಲಿ ಮೂರನೆಯ ದೂತನೊಂದಿಗೆ ಸೇರಿದ ದೇವ ದೂತನ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಿರುವ ಸೇವೆಯನ್ನು ಸಹ ನಿರ್ದೇಶಿಸಬೇಕೆಂದು ಅವರು ಇಚ್ಛಿಸುವಂಥವರಾಗಿದ್ದಾರೆ. ದೇವರು ತನ್ನದೇ ಆದ ವಿಧಾನಗಳು ಹಾಗೂ ಸಾಧನಗಳನ್ನು ಉಪಯೋಗಿಸಿ ಸುವಾರ್ತೆ ಸೇವೆಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದಾನೆಂದು ದೇವರ ಮೂಲಕವಾಗಿ ಆತನು ತೋರ್ಪಡಿಸುವಂಥವನಾಗಿದ್ದಾನೆ. ಆತನು ತನ್ನ ನೀತಿಯ ಕಾರ್ಯವನ್ನು ಪರಿಪೂರ್ಣಗೊಳಿಸಲು ಉಪಯೋಗಿಸುವ ಸರಳ ವಿಧಾನಗಳನ್ನು ಕಂಡು ದೇವರ ಸೇವಕರು ಆಶ್ಚರ್ಯಗೊಳ್ಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಮನುಷ್ಯರು ಈ ಲೋಕದಲ್ಲಿ ಈ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲೂ ಅದರಲ್ಲಿ ವಿಶೇಷವಾಗಿ ಈ ಒಂದು ಮೂರನೆಯ ದೂತನ ಸಂದೇಶ, ಮೃಗದ ಗುರುತು, ಮೃಗದ ಒಂದು ಸಂಕೇತ, ಆ ಮೃಗ ಯಾರು ಅನ್ನುವಂತಹ ಈ ವಿಚಾರವನ್ನು ಅನೇಕ ಕಡೆಗಳಲ್ಲಿ ಅನೇಕರು ತಿಳಿಸಲು ಬಿಡುವುದಿಲ್ಲ, ಹಿಡಿದಿಟ್ಟುಕೊಂಡಿರತಕ್ಕಂಥವರಾಗಿದ್ದಾರೆ, ನಿಯಂತ್ರಿಸುವಂಥವರಾಗಿದ್ದಾರೆ. ಆದರೆ ದೇವರಿಗೆ ಗೊತ್ತು ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಈ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗಗಳಿಗೆ ತಲುಪಿಸಬೇಕು, ಯಾವ ಯಾವ ಸಾಧನಗಳ ಮೂಲಕವಾಗಿ ತಲುಪಿಸಬೇಕೆನ್ನುವುದು ದೇವರಿಗೆ ಮಾತ್ರ ಗೊತ್ತಿದೆ. ಆ ಒಂದು ಅದ್ಭುತವಾದಂತಹ ಕಾರ್ಯವನ್ನು ನೋಡಿದಂತಹ ಅನೇಕ ಸೇವಕರಿಗೆ ಕೊನೆ ಕಾಲದಲ್ಲಿ ಒಂದು ಆಶ್ಚರ್ಯವನ್ನು ತರುವಂತಾಗಿದೆ. ಭವಿಷ್ಯಕ್ಕಾಗಿ ಯೋಜನೆ ಹಾಕಿಕೊಳ್ಳುವುದು ಸಾಧ್ಯವೆಂದು ಊಹಿಸಿಕೊಳ್ಳಬೇಡಿರಿ. ಎಲ್ಲ ಸಮಯಗಳಲ್ಲಿಯೂ ಹಾಗೂ ಎಲ್ಲ ಸನ್ನಿವೇಶಗಳಲ್ಲಿಯೂ ದೇವರು ಹತೋಟಿ ಹೊಂದಿದ್ದಾನೆ. ಅದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಆತನು ಸೂಕ್ತವಾದಂತಹ ಸಾಧನಗಳ ಮೂಲಕವಾಗಿ ಕಾರ್ಯ ಮಾಡುವಂತೆವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ತಾನು ಉತ್ತಮ ರೀತಿಯಲ್ಲಿ ಅದ್ಭುತ ಕಾರ್ಯಗಳ ಮೂಲಕವಾಗಿ ಜನಗಳನ್ನು ಉಪಯೋಗಿಸುವಂತೆವನಾಗಿದ್ದಾನೆ. ಅದನ್ನು ಅಭಿವೃದ್ಧಿಪಡಿಸಿ ತನ್ನ ಜನರನ್ನ ಉನ್ನತ ಸ್ಥಿತಿಗೆ ಆತನು ತರುವಾತನಾಗಿದ್ದಾನೆ. ದೇವರು ಕಳಿಸಿಕೊಡುವ ಸಹಾಯಕನು ಅಂದರೆ ಸತ್ಯದ ಆತ್ಮನು ಮನುಷ್ಯನು ಅರಿತುಕೊಳ್ಳುವಂತಹ ನಿರ್ದಿಷ್ಟವಾದ ರೀತಿಯಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಳ್ಳುವುದಿಲ್ಲ. ಬದಲಾಗಿ ದೇವರ ಕ್ರಮದ ಪ್ರಕಾರ ಆತನು ಅನಿರೀಕ್ಷಿತವಾದಂತಹ ರೀತಿಯಲ್ಲಿ ಹಾಗೂ ಸಮಯದಲ್ಲಿ ತನ್ನ ಹೆಸರಿಗೆ ಗೌರವ ಬರುವಂತೆ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಹೊಸ ಒಡಂಬಡಿಕೆಯ ಕಾಲದಲ್ಲಿ ಬೆಸ್ತರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡಂತೆ ಕ್ರಿಸ್ತನು ತನ್ನ ಸೇವೆ ಮಾಡಲು ಸಾಮಾನ್ಯರಾದ ಸ್ತ್ರೀ ಪುರುಷರನ್ನು ಜನರ ನಡುವಿನಿಂದ ಹಾರಿಸಿಕೊಳ್ಳುವನು. ಅನೇಕರನ್ನ ಆಶ್ಚರ್ಯಗೊಳಿಸುವಂತಹ ಒಂದು ಧಾರ್ಮಿಕ ಜಾಗೃತಿಯು ಶೀಘ್ರದಲ್ಲಿಯೇ ಉಂಟಾಗುವುದು. ಇದಕ್ಕೆ ಕಿವಿಗೊಡುವರು ನಾಶವಾಗುವುದು. ಪರಲೋಕದ ಸಂದೇಶಕರು ಸಾಮಾನ್ಯ ಜನರೆಂದು ಕರೆಸಿಕೊಳ್ಳುವವರನ್ನ ಅನೇಕ ಸ್ಥಳಗಳಿಗೆ ಸತ್ಯವನ್ನು ಸಾರುವುದಕ್ಕೆ ಯೋಗ್ಯರನ್ನಾಗಿ ಮಾಡುವರಂತವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರು ಪರಿಶುದ್ಧಾತ್ಮನನ್ನು ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಈ ಲೋಕಕ್ಕೆ ಕಳಿಸಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಅದನ್ನು ಮನುಷ್ಯನ ಒಂದು ಹೂಯೆಗೂ ನಿಲುಕದ ರೀತಿಯಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಸತ್ಯದ ಆತ್ಮನು ಮನುಷ್ಯನನ್ನು ಆರಿಸಿಕೊಳ್ಳುವಂತಹ ನಿರ್ದಿಷ್ಟವಾದ ರೀತಿಯಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಳ್ಳುವುದಿಲ್ಲ. ಅದಕ್ಕೆ ಬದಲಾಗಿ ದೇವರ ಕ್ರಮದ ಪ್ರಕಾರವಾಗಿ ಆತನು ನಾವು ನೆನೆಸದಂತಹ ಒಂದು ಅನಿರೀಕ್ಷಿತವಾದಂತಹ ರೀತಿಯಲ್ಲಿ ಹಾಗೂ ಸಮಯದಲ್ಲಿ ತನ್ನ ಹೆಸರಿಗೆ ಗೌರವ ಬರುವಂತೆ ಆತನು ಕಾಣಿಸಿಕೊಳ್ಳುವಂತವನಾಗಿದ್ದಾನೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರು ಹೇಗೆ 12 ಜನ ಬೆಸ್ತರನ್ನು ಮಾತ್ರ ಆರಿಸಿಕೊಂಡನು. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಕೇವಲ ಸಾಮಾನ್ಯ ಸ್ತ್ರೀ ಪುರುಷರನ್ನು ದೇವರು ಆರಿಸಿಕೊಳ್ಳುವಂತೆವನಾಗಿದ್ದಾನೆ ತನ್ನ ಸೇವೆಗೆ. ಯಾವ ರೀತಿಯಲ್ಲಿ ಆ ಬೆಸ್ತರು ವಿದ್ಯೆ ಇಲ್ಲದೆ ಆ ಬೆಸ್ತರು ಒಂದು ಸಾಮಾನ್ಯ ಜನರಾಗಿದ್ದು ಬಡ ಪರಿಸ್ಥಿತಿಯಲ್ಲಿ ಜೀವಿಸುವಂತಹ ಆ ಜನಗಳಾಗಿದ್ದರು, ತಮ್ಮನ್ನು ತಾವು ಯಾರೆಲ್ಲ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಲು ಸಿದ್ಧರಾಗಿದ್ದಾರೋ ಅವರನ್ನು ದೇವರು ತನ್ನ ಸೇವೆಗೆ ಆಯ್ದುಕೊಳ್ಳುವಂತವನಾಗಿದ್ದಾನೆ. ಕೊನೆಯ ಕಾಲದಲ್ಲಿ ಅವರ ಮುಖಾಂತರವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ಮಾಡುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನನ್ನನ್ನು ನಿಮ್ಮನ್ನು ಕೊನೆಯ ಕಾಲದಲ್ಲಿ ಈ ಮೂರನೇ ದೂತನ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸುವುದಕ್ಕೋಸ್ಕರ ಕರೆಯುವಂತವನಾಗಿದ್ದಾನೆ. ಆತ್ಮನು ನಮ್ಮಲ್ಲಿ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ನಾವು ಕೇವಲ ಆತನಿಗೆ ಒಪ್ಪಿಸಿಕೊಟ್ಟಾಗ ಪಂಚಶತಮ ದಿನದಲ್ಲಿ ಹೇಗೆ ಅಪೊಸ್ತಲರ ಮೇಲೆ ಆ ಪರಿಶುದ್ಧಾತ್ಮನ ವರಗಳು ಸುರಿಸಲ್ಪಡ್ತು, ಅದೇ ರೀತಿಯಾಗಿ ತನ್ನ ಸಭೆಯ ಮೇಲೆಯೂ ತನ್ನ ಸಭೆಯ ಸೇವಕರ ಮೇಲೆಯೂ ದೇವರು ಈ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ಹಾಗಾಗಿ ಈ ಮಹಾಶಬ್ದದ ಕೂಗನ್ನು ಕೊಡಲು ನಾವು ಸಿದ್ಧರಾಗಬೇಕಾಗಿದೆ. ಆ ಸಿದ್ಧತೆಯನ್ನು ದೇವರು ನಮ್ಮ ಮೂಲಕವಾಗಿ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದು ಇದರ ವಿಚಾರವಾಗಿ ನಾವು ನೋಡೋಣ. ನಾವು ಈಗ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನಾಗಿದ್ದೀಯಾ. ಕೊನೆಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರ್ತಕ್ಕಂಥ ದೇವರು, ಅಪ್ಪ ಕೇಳುಗರ ಹೃದಯದಲ್ಲಿ ನೀನು ಆತ್ಮನನ್ನು ಸುರಿಸಿ ಕಾರ್ಯವನ್ನು ಮಾಡು. ಆ ನಿಮಿತ್ತವಾಗಿ ಅವರು ಸಹ ಈ ಮಹಾಶಬ್ದದ ಸಂದೇಶವನ್ನು ಹರಿತುಕೊಂಡು ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸುವ ಹಾಗೆ ನೀನು ಕಾರ್ಯಗಳನ್ನು ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹೃದಯದಲ್ಲಿ ನಿನ್ನ ನಾಮವಿದೆ ದೇವಾ, ನನ್ನ ಮನಸ್ಸಿನಲ್ಲಿ.